ಬಂತು. ಆ ಹೊತ್ತಿಗೆ ಭೀಷ್ಮರು ದ್ರೋಣರು ಎಲ್ಲ ಕಾಯ್ತಾ ಇದ್ದಾರೆ, ಕೃಷ್ಣ ನಮ್ಮನೆಗೆ ಬಾ ಅಂತ ಕರೆಲ್ಲ ಕಾಯ್ತಿದ್ದಾರೆ. ಭೀಷ್ಮರು ಕರೀತಾರೆ, ದ್ರೋಣರು ಕರೀತಾರೆ, ಕೃಷ್ಣ ಏನು ಉತ್ತರ ಕೊಡ್ತಾನೆ ಅವರಿಗೆ? ನಿಜವಾಗ್ಲೂ ಭೀಷ್ಮರ ಕರೆಗೆ ಕೃಷ್ಣ ಏನು ಉತ್ತರ ಕೊಡ್ತಾರೆ ಜನಗಳಿಗೆಲ್ಲ? ಏ ಹೋಗ್ಲೇಬೇಕು ಬಿಡ್ರಿ ಭೀಷ್ಮರ ಮನೆಗೆ, ಯಾಕೆ ಗೊತ್ತಾ? ಅಗ್ರಪೂಜೆ ಮಾಡಲಿಕ್ಕೆ ಕೇಳಿದವರೇ ಅವರು. ಸಭಾಪರ್ವದಲ್ಲಿ ಯಾರಿಗೆ ಅಗ್ರಪೂಜೆ ಪಿತಾಮಹ ಅಗ್ರಪೂಜಾರ್ಹ ಕೋತ್ರ ಲೋಕ ಸಮಾಗಮೇ, ತಾತ ಯಾರಿಗೆ ಅಗ್ರಪೂಜೆ ಮಾಡಬೇಕು ಅಂತ ಕೇಳಿದರೆ ಅವರು ಕೃಷ್ಣ ಭೀಷ್ಮರು ಹೇಳಿದ್ದೇನು, ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನಿಗೆ ಮಾಡಿ ಅಂತ ಹೇಳಿದ್ದಾರೆ. ಅಂದ ಮೇಲೆ ಒಂಥರ ದಾಕ್ಷಿಣ್ಯ ಬಂದಾಗಾಯ್ತಲ್ಲ. ಈಗ ಕೃಷ್ಣ ಭೀಷ್ಮರ ಕರೆದವರು ಏನು ಮಾಡ್ತಾನೆ ಅಂತ ಕೇಳಿದರೆ ಕೃಷ್ಣ ಹೇಳ್ತಾರೆ, ನಿಮ್ಮ ಮನೆಗೆ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಎಂಥ ಶಾಕಿಂಗ್ ಆನ್ಸರ್! ದುರ್ಯೋಧನೆ ಕೊಟ್ಟ ಕೃಷ್ಣ ಭೀಷ್ಮರಿಗೂ ಹೇಳಿಬಿಡ್ತಾನೆ. ದ್ರೋಣರು ದೊಡ್ಡ ಆಚಾರ್ಯರು, ಪಾಪ ಬೃಹಸ್ಪತಿ ಆಚಾರ್ಯರು, ಅಷ್ಟು ಮಡಿ ಯಾರು ಮಾಡೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟಿ ಬಡಿ ಆಚಾರ್ಯರು ಪಾಪ. ಅವರು ಕರೆದು ನಿಮ್ಮನೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಹೋದರು, ಕ್ಷತ್ರಿಯರು ಹೋದರು, ವಂಶರು ಕೂಡ ವೃದ್ಧ, ನಾನು ಬರೋದಿಲ್ಲ, ಅವ್ರ ಮನೆಗಿಲ್ಲ ಇವ್ರ ಮನೆಗಿಲ್ಲ, ಇನ್ಯಾರ ಮನೆಗೆ ಕೃಷ್ಣ ಕರೆಯೋ ಧೈರ್ಯರೂ ಯಾರಿಗೂ ಇಲ್ಲ ಈಗಾಗಲೇ. ಅವ್ರದ್ದೆಲ್ಲ ಒಂದೇ ಒಂದು ಪ್ರಶ್ನೆ, ಕೃಷ್ಣ ನಮ್ಮ ಮನೆಗೆ ಯಾಕೆ ಬರೋದಿಲ್ಲ ನೀನು? ದುರ್ಯೋಧನ ಮನೆಗಂತೂ ಹೋಗೋದಿಲ್ಲ, ಪಾಂಡವರ ನಾವು ಪಾಂಡವರ ದ್ವೇಷಿಗಳಲ್ವಲ್ಲ, ನಮ್ಮ ಮನೆಗೆ ಯಾಕೆ ಬರೋದಿಲ್ಲ? ಇಲ್ಲೇನು ಉತ್ತರ ಕೊಡ್ತಾನೆ ಕೃಷ್ಣ? ನಿಜವಾಗ್ಲೂ ಮಹಾಭಾರತ ಜನ ಓದಿಲ್ಲ, ಇಲ್ಲ ಕಥೆ ಸಿನಿಮಾ ಟಿ ವಿಯಲ್ಲಿ ದೇವರಾಣಿ ಇವೆಲ್ಲ ತೋರಿಸೋ ಚಾನ್ಸಸ್ಸೇ ಇಲ್ಲ ಪಾಪ ಅವರು, ಅವರಿಗೆ ಗೊತ್ತಿರೋ ಚಾನ್ಸಸ್ ಇಲ್ಲ. ಆದ್ದರಿಂದ ಆಚಾರ್ಯ ಬರದೇ ಹೋದರೆ ಯಾರಿಗೂ ಒತ್ತು ಆಗ್ತಿರಲಿಲ್ಲ. ಜಗಾವ ನೈಷಾಂ ಗೃಹ ಮಾದಿ ದೇವಾಹ, ಕೃಷ್ಣ ಅವ್ರ ಮನೆಗೆ ಹೋಗಲಿಲ್ಲ, ಯಾತಕ್ಕೆ ಹೋಗಲಿಲ್ಲ? ಮಹಾಭಾರತದ ಮಾತನ್ನು ಆಚಾರ ಹೇಳ್ತಾರೆ, ನನಗೇನು ಅನ್ಯಾಯ ಮಾಡಿಲ್ಲ ನೀವು, ನಿಜ ನನಗೆ ದ್ರೋಹ ಮಾಡಿಲ್ಲ, ನನಗೆ ಅಗ್ರಪೂಜೆನೇ ಮಾಡಿಸಿದ್ದೀರಿ, ಆದರೆ ನೀವು ದೊಡ್ಡ ತಪ್ಪು ಮಾಡಿದ್ದೀರಿ, ನಿಮ್ಮ ಮನೆಗೆ ನಾನು ಬರೋದಿಲ್ಲ ಅಂತ ಕೃಷ್ಣ ಹೇಳಿದ. ಏನು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಬಹುಶಃ ಜನಕ್ಕೆ ಎಷ್ಟು ಆಶ್ಚರ್ಯವಾಗಿರುತ್ತೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ಮಾಡಿದ್ದೀರಿ ಜ್ಞಾಪಕ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ಕೃಷ್ಣ. ಏನು ಮಾಡಿದ್ದೀರಿ ನೀವೆಲ್ಲ ಕೂಡ ಗೊತ್ತಾ? ಏನು ಮಾಡಿದ್ದೀರಿ? ಉಪೇಕ್ಷಿತ ದ್ರೌಪದಿ ಇತಿ ಅಪ್ರಮೇಯ, ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ ಹೇ ಭೀಷ್ಮ ವಿದುರ ದ್ರೋಣ ಅಂತ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಿಬಿಟ್ಟು ಇದು ಅನ್ಯಾಯ ಅಂತ ಕೇಳಿದರೆ ಏನು ಮಾಡಿದ್ರಿ ನೀವಾಗ ಅಂತ ಕೇಳ್ತಾರೆ. ಏನು ಮಾಡಿ 13 ವರ್ಷದ ಕೇಸು ಮುಚ್ಚೋಗಿ, ಸರ್ಕಾರದ ಪ್ರಕಾರ ಮುಚ್ಚೋಗಿರ್ಬೇಕು, ಫೈಲರ್ ಬಿಸಿಂಗ್, ದೇವರ ಸರ್ಕಾರದಲ್ಲಿ ಯಾವುದು ಮುಚ್ಚೋದಿಲ್ಲ ಅಂತ ಹೇಳ್ತಾರೆ. ದೇವರು ಯಾವ ಒಳ್ಳೆಯದನ್ನೂ ಮರೆಯೋದಿಲ್ಲ, ಯಾವ ಕೆಟ್ಟದ್ದನ್ನೂ ಮರೆಯೋದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಮಂತ್ರದಂತ ಮಾತು ಹೇಳ್ತಾರೆ, ದ್ರೌಪದಿಯನ್ನು ಉಪೇಕ್ಷೆ ಮಾಡಿದ್ದೀರಿ ನೀವೀಗ, ಆಕೆಗೆ ನ್ಯಾಯವನ್ನು ಸರಿಸಲಿಲ್ಲ ನೀವು ಅಂದ ಮೇಲೆ ನಿಮ್ಮ ಮನೆಯ ನೈವೇದ್ಯ ನನಗೆ ಬೇಕಿಲ್ಲ. ಮುದೋಯಿತು ಕಥೆ. ಅವನು ಪಾಂಡವರ ದ್ವೇಷಿ, ದ್ರೌಪದಿಯ ದ್ವೇಷಿ, ಇವರು ಪಾಂಡವರಲ್ಲಿ ಪ್ರೀತಿ ಇದೆ, ದ್ರೌಪದಿಯ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ಇವರು ಏನು ಕೆಲಸ ಮಾಡಿದವರಲ್ಲ, ನೋಡ್ತಾ ಸುಮ್ಮನೆ ಕೂತಿ ದೊಡ್ಡ ಅಪರಾಧವಾಯಿತು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಈಗ ಗೊತ್ತಾಗುತ್ತೆ, ದ್ರೌಪದಿಯ ಉಪೇಕ್ಷೆ ಮಾಡಿದವರ ಮನೆಗೆ ಭಗವಂತ ಬರೋದಿಲ್ಲ ಅಂತಾಯಿತು. ನಮಗೊಂದು ಪ್ರಶ್ನೆ ಈಗ, ನಮಗಂತೂ ಯೋಚನೆ ದ್ರೌಪದಿ ಹಾಗೂ ಇಲ್ಲವಲ್ಲ, ಈಗ ನಮಗಂತೂ ಯೋಚನೆ ಇರಲಿಕ್ಕಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ತಪ್ಪು ತಿಳ್ಕೊಂಡಿದ್ದೀರಿ. ದ್ರೌಪದಿ ಅಂದರೆ ಯಾರು? ಭಾವಿ ಸರಸ್ವತಿ ಅಂದರೆ ವಿದ್ಯಾಭಿಮಾನಿ ದೇವತೆ. ಯಾರು ವಿದ್ಯೆಗೆ ಅವಮಾನವನ್ನು ಮಾಡ್ತಾರೋ ಅವ್ರ ಮನೆಗೆ ದೇವರು ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ನಾವು ಎಲ್ಲಿ ತಪ್ಪಿದ್ದೇವೆ ಗೊತ್ತಾಗುತ್ತೆ. ಅಲ್ರಿ ಹೀಗೆ ಹೇಳ್ತಿರಲ್ಲ, ವಿದ್ಯೆಗೆ ನಾವೇನು ಅವಮಾನ ಮಾಡಿಲ್ವಲ್ಲ. ನಾವು ಪುಸ್ತಕ ಮಹಾಭಾರತಕ್ಕೆ ಅವಮಾನ ಮಾಡೋದು ಒಂದು ರೀತಿ, ಮಹಾಭಾರತ ಮನೇಲಿ ಇಟ್ಕೊಳ್ಳೋದು, ಹೋಗ್ತಾ ಬರ್ತಾ ದಾಟೋದು, ಜಂಪ್ ಮಾಡೋದು ಆ ಕಡೆ ಈ ಕಡೆಗೆ, ಅದನ್ನ ಹೇಳೋದು, ಕಾಫಿ ಲೋಟ ಮೇಲೆ ಇಡೋದು. ನಮ್ಮ ಜನ ಮಹಾನುಭಾವರು ಸಿಗ್ತಾರೆ, ಯಾರು ಮನೆಗಳೇ ಬರ್ತಿರ್ತಾರೆ, ಅಲ್ಲೇ ಶೂಸ್ ಬಂದು ಬಿಚ್ಚಿರ್ತಾರೆ, ಬರ್ತಾರೆ ಹೊರಗಡೆಗೆ, ಇಲ್ಲಿ ಮಹಾಭಾರತ ಪುಸ್ತಕ ಇರುತ್ತೆ, ಇದೇನು ತೆಗಿತಾರೆ, ಒಂದು ಅಕ್ಷರ ದೇವರಾಳೆ ಅರ್ಥ ಆಗಲ್ಲ ಅವರಿಗೆ, ಹೆಸರು ಒಲ್ಲಕ್ಕೂ ಬರೋದಿಲ್ಲ, ಮುಟ್ಟಿಟ್ಕೊಳ್ಳಿ ಆರಾಮಾಗಿ ಹೊರಟು ಬಿಡ್ತಾರೆ. ಆ ಕಟ್ಟಿಕೊಂಡ ಪಾಪ ಎಷ್ಟು ಜನ್ಮ ಕಾಣುತ್ತೆ ಗೊತ್ತಾ ಅವರಿಗೆ? ಅಲ್ಲಯ್ಯ, ಅದು ಎಲ್ಲಿಯ ಶೂಸು, ಎಲ್ಲೆಲ್ಲಿ ಹೋಗಿ ಬಂದಿದ್ದೆ ಮಹಾನುಭಾವ ನೀನು, ಎಷ್ಟು ಕೊಳೆಯಾಗಿರುತ್ತೆ, ಅದನ್ನು ಹಾಗೆ ಬಿಚ್ಚಿ ಬಂದು ಮುಟ್ತೀಯಲ್ಲ, ಏನು ಅಧಿಕಾರ ಇದೆ ಅವನಿಗೆ? ಯೋಚನೆ ಮಾಡಿ, ಆಸ್ಪತ್ರೆ ಅದಕ್ಕೆ ICU ಒಳಗೆ ಬಿಡೋದಿಲ್ಲ ಜನಗಳನ್ನ, ಇವನು ಮುಟ್ಟಲಾರ್ದ ಕೊಂದಾಕ್ಬಿಡ್ತಾನೆ ಅಂತ ಗೊತ್ತು ಅವರಿಗೆ. ಕೆಟ್ಟ ಕೈಯಲ್ಲಿ ಕೆಟ್ಟ ಧೂಳು ಬಂದರೆ ಸಾಕು, ಆ ಪಾಪ ಆಪರೇಷನ್ ಮಾಡೋದಕ್ಕೆ ಎಷ್ಟೋ ಜನ ಆಪರೇಷನ್ ಸಕ್ಸಸ್ಫುಲ್ಲು, ಇನ್ಫೆಕ್ಷನಿಂದ ಸಾಯ್ತಾರೆ ಅವೇ. ಆ ರೀತಿ ಯೋಚನೆ ಮಾಡಿದರೆ ಗ್ರಂಥಗಳನ್ನು ಒಳ್ಳೆಯವ್ರ ಮನೆಗೆ ಹೋಗಬೇಕಾದ್ರೆ ಭಾಳ ಎಚ್ಚರ ಇರಬೇಕು ಅದರೊಳಗೆ. ಅದನ್ನು ನಾನು ಶುದ್ಧವಾಗಿ ಬರೋ ಯೋಚನೆ ಮಾಡಬೇಕು. ಪುಟ್ಟಕ್ಕೆ ದೇವಸ್ಥಾನಗಳು ದೇವ್ರ ಪಾದ ಮುಟ್ಟಿ ಬಂದರೆ ಯಾವಾಗ ತೆಗೆದು ಬಿಟ್ಟಕ್ಕೆ ಸಾಧ್ಯ ಇಲ್ಲ, ಅದು ಮಡಿ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ದೊಡ್ಡ ದೊಡ್ಡ ಗ್ರಂಥ ಮುಟ್ಟಬಾರದು, ಬಹಳ ತಪ್ಪಾಗುತ್ತೆ. ಕೆಲವು ಮನೆಯಲ್ಲೇ ಇಟ್ಕೊಂಡಿರ್ತಾರೆ, ತಲೆದೇ ಬಿಟ್ಕೊಂಡ್ರೆ ನೋಡಿದ್ದೇನೆ ಎಷ್ಟೋ ಜನ ಗ್ರಂಥಗಳು ತಲೆದಿಂಬು ಹಾಗೇನೆ, ಏನೋ ಕಾಫಿ ಲೋಟ ಹಾಕಿಬಿಡಿ ಹಾಗೆ ಇಟ್ಟುಬಿಡೋದೇಕಾದ್ರೆ ಈ ಕಡೆ ಕುಡಿತಿರೋದು ಈ ಕಡೆ ಓದ್ತಿರೋದು. ಇಂಥ ಜನಗಳು ಎಷ್ಟು ಅವಮಾನ ಮಾಡಿದಾಗತ್ತೆ ಯೋಚನೆ ಮಾಡಿ. ನಮ್ಮ ಜನ ಖುಷಿ, ನಮಗೆಂತ ಚಾನ್ಸೇ ಇಲ್ಲ, ಮಹಾಭಾರತನ ಮನೆಯಲ್ಲಿಲ್ಲ, ಭಾಗವತನೂ ಇಲ್ಲ, ಹರಿಕಥಾಮೃತ ಸಾರನೂ ಇಲ್ಲ, ಅದರಿಂದಾಗೇ ನಮಗೆ ಚಾನ್ಸೇ ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ದ್ರೌಪದಿ ಉಪೇಕ್ಷಿತ, ದುರ್ಯೋಧನ ಡೈರೆಕ್ಟ್ ಅವಮಾನ ಮಾಡಿದ, ಇವರು ಅವಮಾನ ಮಾಡಿದ ನೋಡ್ತಾ ಕೂತ್ಕೊಂಡ್ರು, ಅದಕ್ಕೆ ಇವರಿಗೂ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದ್ರೌಪದಿ ಅಂದರೆ ವಿದ್ಯೆ. ಯಾರು ವಿದ್ಯೆಯನ್ನು ಓದೋದೇ ಇಲ್ಲ, ಯಾರು ಜ್ಞಾನ ಸಂಪಾದನೆ ಪ್ರಯತ್ನ ಮಾಡೋದೇ ಇಲ್ಲ, ಅವರು ದ್ರೌಪದಿಯೇ ಉಪೇಕ್ಷೆ ಮಾಡಿದಾಗ ಲೆಕ್ಕ, ಅವಮಾನ ಮಾಡಿದಾಗ ಲೆಕ್ಕ, ಅವರ ಮನೆಯ ನೈವೇದ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ನಮ್ಮ ಮನೆಯಲ್ಲಿ ನಾವು ಓದಲಿ ಬಿಡಲಿ ಗ್ರಂಥಗಳಂತೂ ಮನೆಯಲ್ಲಿ ಇರಬೇಕು. ನಿತ್ಯ ನೋಡಿ ನೋಡಿ ಯಾರು ಅದರ ಪುಣ್ಯ ಬರಬೇಕು ಒಂದಿಷ್ಟು. ಅದೇ ರೀತಿಯಲ್ಲಿ ನಿತ್ಯ ಅದಕ್ಕೆ ಮಂಗಳಾರತಿ ಎತ್ತಿ ಅರಿಶಿನ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡಿ ಅದಕ್ಕೆ ಎಷ್ಟೋ ಪುಣ್ಯ ಬರುತ್ತೆ. ಮನೆಯಲ್ಲಿ ಪುಸ್ತಕ ಇಲ್ಲ ಅಂತ ಆಗಬಾರ್ದು. ನಾವು ಇಂದು ಯಾವುದಾದ್ರೂ ಜನ್ಮಕ್ಕಾದರೂ ಓದೋ ಯೋಗ ಕೊಡಲಿ ಪರಮಾತ್ಮ ಅನ್ನೋ ದೃಷ್ಟಿಯಿಂದ ಮನೆಯಲ್ಲಿ ಅಧ್ಯಾತ್ಮ ಗ್ರಂಥಗಳು, ಸರ್ವಮೂಲ ಗ್ರಂಥಗಳನ್ನು, ಭಾಗವತಾದಿ ಗ್ರಂಥಗಳನ್ನು ಮನೆಯ ಹೊರಗೆ ತುಳಸಿ ನೆಲ್ಲಿ, ಮನೆಯ ಒಳಗೆ ಭಾಗವತ, ಸಾಲಿಗ್ರಾಮ, ಭಗವದ್ಗೀತಾದಿ ಗ್ರಂಥಗಳು, ಸರ್ವಮೂಲಗಳು. ಅದಿಲ್ಲದೆ ಹೋದರೆ ನಮಗೆಂದೂ ನರಕದಿಂದ ತಪ್ಪಿಸಿಕೊಳ್ಳೋ ಅವಕಾಶ ಬರೋದೇ ಇಲ್ಲ, ಕೃಷ್ಣ ಮನೆಗೆ ಕಾಲಿಡೋದೇ ಇಲ್ಲ. ಆದ್ದರಿಂದ ದ್ರೌಪದಿನ ಉಪೇಕ್ಷೆ ಮಾಡಿದ್ದೀರಿ ನೀವು ಅಂತ ಹೇಳಿದಾಗ ಉತ್ತರ ಇಲ್ಲ ಅವರಲ್ಲಿ, ಈಗ ಎಲ್ಲ ತಲೆ ತಗ್ಗಿಸಿಬಿಡ್ತಾರೆ. 13 ವರ್ಷದ ಹಿಂದಿನ ಕಥೆ ದೇವರು ಹೇಳ್ತಾರೆ, ನಿಮ್ಮ ಮನೆ ಕಾಲಿಡೋದಿಲ್ಲ ನಾನು ಅಂತ ಹೇಳಿದಾಗ ಅವ್ರಿಗೆ ಏನು ಧೈರ್ಯನೇ ಬರಲಿಲ್ಲ. ಇಷ್ಟು ಹೇಳಿದ ಕೃಷ್ಣ ಎಷ್ಟು ಹಂಗೆ ಗೆಲ್ತಾನೆ ಅದು ಮುಖ್ಯ ಇತ್ತು. ಅಗ್ರಪೂಜೆ ಮಾಡಿಸಿಲ್ಲ ಅಂತ ಕೇಳಿದರೆ ಏ ನೀವು ಹೇಳಿದಕ್ಕೆ ಅಗ್ರಪೂಜೆ ಆಯಿತಾ? ಅದಕ್ಕೆ ಆ ಪ್ರೊಟೆಸ್ಟ್ ಮಾಡಿ ಶಿಶುಪಾಲಕ ಯಾರು ಮಾಡಿಕೊಂಡು ಕೃಷ್ಣ ತಾನೇ ಕೊಂದಿದ್ದವನನ್ನು ಡಿಸರ್ವಿಂಗ್ ಇದ್ದ ಕಾಲಕ್ಕೆ ನಾನು ಕೊಟ್ಟುಬಿಟ್ಟೆ ಅಂತ ಹೇಳ್ಕೊಳ್ಳೋಕೆ ಫಸ್ಟ್ ರ್ಯಾಂಕ್ ಒಂದು ಕೆಲಸ ಕೊಟ್ಬಿಟ್ರೆ ನಾನು ಕೊಟ್ಟುಬಿಟ್ಟೆ ಅಂತ ಮೆರಿಟ್ ಇಲ್ಲದವರು ಕೊಡ್ತಿದ್ಯಾ? ಇಲ್ಲ, ಮೆರಿಟೆಡ್ ಸ್ಟೂಡೆಂಟಿಗೆ ಕೊಟ್ಟಾಗಲೇ ಅದು ಅವನ ಹಕ್ಕಾಗ್ತದೆ. ಅಂದಮೇಲೆ ಕೃಷ್ಣನಿಗೆ ಅಗ್ರಪೂಜೆ ಯಾರೋ ಮಾಡೋದಲ್ಲ, ವಾಯುದೇವರಿಗೇನೆ ಪೀಠೆ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿ ಷಣ್ಣೆ ಬ್ರಹ್ಮಾಂಡಂ ಭಾವಿನಂ ತ್ವಾಂ ಜಲತಿ ನಿಜಪದೇ ವೈದಿಕಾದ್ಯಾ ಹಿ ವಿದ್ಯಾ. ನಾವೇನು ಪೂಜೆ ಮಾಡ್ತೇವೋ ಬಿಡ್ತೇವೋ, ದೇವತೆಗಳು ಉತ್ಸವ ಮಾಡ್ತಾರಂತವ್ರಿ. ದೇವತೆಗಳು ವಾಯುದೇವರಿಗೆ ಉತ್ಸವ ಮಾಡಬೇಕಾದ್ರೆ ಅದು ಮಹಾಲಕ್ಷ್ಮಿ ದೇವಿ ಏನು ಧನ್ಯಳೋ, ಲಕ್ಷ್ಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಪೂಜೆ ಮಾಡುತ್ತೆ ಹೇಳು. ನಮ್ಮ ಪೂಜೆ ತಗೊಂಡು ಏನು ಮಾಡಿ ಪರಮಾತ್ಮ, ನಿಮ್ಮ ಅಗ್ರಪೂಜೆ ನನಗೆ ಯಾವ ಮೂಲೆ ಬೇಕಾಗಿದೆ? ನಾನು ಸರ್ವತಂತ್ರ ಸ್ವತಂತ್ರ, ಆ ಮುಖ ನನಗೆ ಬೇಕಿಲ್ಲ, ನಿಮ್ಮ ಮನೆಗೆ ಬರೋದಿಲ್ಲ. ಎಲ್ಲ ತಲೆ ಬಾಗಿಸಿದ್ರು, ಉತ್ತರನೇ ಇಲ್ಲ, ಅವ್ರ ಮನೆಗೆ ಹೋಗಲಿಲ್ಲ. ಅದೇನಾಯ್ತು ಗೊತ್ತಾ, ಯಾರ್ಯಾರ ಮನೆ ಕೃಷ್ಣ ಹೋಗಲಿಲ್ಲ ಅವರೆಲ್ಲ ಸತ್ತೋದವರೇ. ಭೀಷ್ಮರು ಹೋದರು, ದ್ರೋಣರು ಹೋದರು, ಎಲ್ಲ ಹೋದರು. ಕೃಷ್ಣ ಹೇಳಿದ, ಅರ್ಜುನ ಯೋಚನೆ ಮಾಡಬೇಡ, ಮಯೈವೈತೆ ನಿಹತಾಹ ಪೂರ್ವಮೇವ, ಎಂದು ಅವ್ರ ಮನೆ ಬರೋದಿಲ್ಲ ಅಂತೇಳಿ ಅಂಥ ಸತ್ರು ಇವರೆಲ್ಲ ಕೂಡ. ಇನ್ನು ಫಾರ್ಮ್ಯಾಲಿಟಿ ಅಷ್ಟೇ, ಈಗ ಕೆಲಸ ಆಗೋಗಿದೆ, ಸುಮ್ಮನೆ ಹೊಡಿಬೇಕಷ್ಟೇ ನೀನು. ಮಾ ವ್ಯತಿಷ್ಠಾಹ, ಯೋಚನೆ ಮಾಡಲೇಬೇಡ ಅಂತ ಹೇಳಿದ್ರು. ಬಿಗೀತೆ ನಮಗೆ ಅರ್ಥ ಆದರೆ ಉದ್ಯೋಗ ಪರ್ವ ಓದಿರಬೇಕು, ಅದು ಓದಿದ್ರೆ ಭಗವದ್ಗೀತೆ ಅರ್ಥನೇ ಆಗೋದಿಲ್ಲ. ಯಾವಾಗ ಕೃಷ್ಣ ಕೊಂದಿದ್ದು ಇವ್ರನ್ನ ಅಂದರೆ ಈಗ ಕೊಂದಿದ್ದು. ಆಮೇಲೆ ಇನ್ಯಾರಿಗೂ ಕರೆಯೋ ಧೈರ್ಯನೇ ಇಲ್ಲ. ಅದು ಏ ಅವರ ಬೋಸ್ಟ್ ವಿ ವೈ ಬಿ ಎಷ್ಟು ಬೀಗ ಹಾಕಿದ್ರು ಸಾಲದ ಅಂತ ಐ ಪಿಗಳವರೆಲ್ಲ ಪಾಪ. ಅವನ ರಿಜೆಕ್ಟ್ ಮಾಡಿದ ಮೇಲೆ ಇನ್ಯಾರ ಮನೆ ಕೃಷ್ಣ ಬರ್ತಾನೆ ಇದೆಲ್ಲ ನೋಡ್ತಾ ಕೂತಿದ್ದಾರೆ. ಕೃಷ್ಣ ಬರ್ತಾ ಇದ್ದಾರೆ, ಅವ್ರು ಯಾರ ಮನೆಯೂ ಬೇಕಿಲ್ಲ ಕೃಷ್ಣನಿಗೆ, ಜಗತ್ತೇ ಅವನ ಮನೆ. ಈ ಮಧ್ಯೆ ಈಶಾವಾಸ್ಯ ವಿಧಂ ಸರ್ವಂ, ಮುಂದೆ ಹೋದನಂತೆ ಆ ಗುಂಪಿನ ವಿದುರ ನಿಂತ್ಕೊಂಡಿದ್ದಾನೆ. ವಿದುರ ಮೇಲೆ ಭುಜದ ಮೇಲೆ ಕೈ ಹಾಕ್ತಾನೆ ಕೃಷ್ಣ. ವಿದುರನಿಗೆ ಶಾಕು, ಕೃಷ್ಣ ಅಂದರೆ ಎಷ್ಟು ಮೇಲೆ ನೋಡ್ತಿದ್ದಾನೆ ಗೊತ್ತಾ ವಿದುರ. ಅಂಥ ದೇವರು ತನ್ನ ಭುಜ ಮೇಲೆ ಕೈ ಹಾಕಿದರೆ ನಡಿ ಹೋಗ್ತಾನೆ ವಿದುರ. ವಿದುರ ನಡೆ, ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದರೆ ಎಲ್ಲರಿಗೂ ಶಾಕ್ ಆಗೋಯ್ತು. ಆ ದೊಡ್ಡ ದೊಡ್ಡ ಆಚಾರ ಕೈ ಬಿಟ್ಟು ಹೋದರು. ವಿದುರಾದಿಗಳಿಲ್ಲ, ಭೀಷ್ಮರಿಲ್ಲ, ರಾಜನ್ನೇ ಕೇರ್ ಮಾಡಲಿಲ್ಲ ಕೃಷ್ಣ. ದುರ್ಯೋಧನ ವಿದುರ ಒಬ್ಬ ಶೂದ್ರ, ಯಾವ ಪೋಸ್ಟು ಆತನಿಗಿಲ್ಲ, ನೋಡೋದೃಷ್ಟಿದ್ದು ಭಾರಿ ಸಾಮಾನ್ಯ ವ್ಯಕ್ತಿ. ವಿದುರ ಯಾವ ದೃಷ್ಟಿಯಿಂದ ಮುಂದೆ ಬಂದಿಲ್ಲ, ಕೃಷ್ಣ ತಾನೇ ಹೋಗಿ ಬೆನ್ನ ಮೇಲೆ ಕೈ ಹಾಕಿದ್ರೆ, ವಿದುರ ನಡಿ ನಿಮ್ಮ ಮನೆಗೆ ಹೋಗೋಣ, ನಾನು ಬರ್ತೇನೆ ಆತಿಥ್ಯ ಸ್ವೀಕಾರ ಮಾಡ್ತೇನೆ ಅಂದರೆ ವಿದುರನಿಗೆ ವಿದುರನ ಭಾಗ್ಯವಿದು ಪುರ ದೇವರೇ ಮಾಡಿಬಿಟ್ಟಿದ್ದಾರೆ. ವಿದುರನ ಭಾಗ್ಯವಿದು, ವಿದುರ ಎಷ್ಟು ಪುಣ್ಯ ಮಾಡಿದ್ದ, ಏನು ಸುಕೃತವ ಮಾಡಿದವಳ ಯಶೋದೆ ಇದ್ದ ಹಾಗೆ ಏನು ಪುಣ್ಯ ಮಾಡಿದ್ದಾನೆ ವಿದುರ, ಏನು ಮಾಡಿದ್ದ ವಿದುರ ಅಂತ ನಮ್ಮ ಪ್ರಶ್ನೆ. ಈಗ ಏನು ಮಾಡಿದ್ದ ವಿದುರ, ವಿದುರ ಇವರೆಲ್ಲ ಏನು ಮಾಡಿದ್ದಿಲ್ಲ ಅದನ್ನು ವಿದುರ ಮಾಡಿದ್ದ ಅಷ್ಟೇ. ಇವರೆಲ್ಲ ಏನು ಬಿಟ್ಟಿದ್ರು ಅದನ್ನು ವಿದುರ ಮಾಡಿದ. ಇವರು ಏನು ಬಿಟ್ಟಿದ್ರು, ದ್ರೌಪದಿಗೆ ಉಪೇಕ್ಷೆ ಮಾಡಿದ್ರು. ವಿದುರ ಏನು ಮಾಡಿದ, ಅನ್ಯಾಯ ಅನ್ಯಾಯ ಅಂತ ಅಲ್ಲೇ ಸಾರಿ ಸಾರಿ ಹೇಳಿದ. ಅದಕ್ಕೆ ದ್ರೌಪದಿಗೆ ನ್ಯಾಯ ಸಲ್ಲಿಸಿದ್ದೀಯಲ್ಲ, ನಿನ್ನ ಮನೆ ನಾನು ಬರ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾರು ವಿದ್ಯೆಗೆ ಆಧಾರವನ್ನು ತೋರಿಸ್ತಾರೆ, ವಿದ್ಯೆಗೆ ಅವಮಾನವಾದಾಗ ಆಧಾರವನ್ನು ತೋರಿಸಿ ಪ್ರತಿಭಟನೆ ಮಾಡ್ತಾರಲ್ಲ, ಅವರನ್ನು ಪರಮಾತ್ಮ ಮೆಚ್ಚ ಯಾರನ್ನೂ ಮೆಚ್ಚೋದಿಲ್ಲ. ಆಗ ನಮಗೆ ಅರ್ಥ ಆಗ್ತದೆ, ವಿದ್ಯೆಯನ್ನು ನಾವು ಓದಬೇಕು, ಅದಕ್ಕೆ ಅವಮಾನ ಮಾಡಿದವನು ಪ್ರತಿಭಟನೆ ಮಾಡಬೇಕು. ವಿದುರ ಮಾಡಿದ್ದು ಹೇಳ್ತಾನೆ, ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಅಮ್ಮ ದ್ರೌಪದಿ ನಾನು ಏನು ಮಾಡಲಿ ಅಂತ ಹೇಳ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಶಕ್ತಿ ಇಲ್ಲ, ಆದರೆ ನನ್ನ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಈ ಅನ್ಯಾಯ ಸಹಿಸ್ಲಿಕ್ಕೆ ನನಗಾಗೋದಿಲ್ಲ, ತಪ್ಪು 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 ಅಂತ ಹೇಳ್ತೇನೆ, ಆದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾನೆ. ಅಷ್ಟಕ್ಕೆ ಕೃಷ್ಣ ಏನು ಮಾಡಿದನಂತೆ, ನೋಡೋ ಕೃಷ್ಣ ಅಲ್ಲಿಲ್ಲ, ಕೃಷ್ಣ ಅಲ್ಲಿಲ್ಲ. ನಮ್ಗೆ ಈಗ ದೇವ್ರ ಸದ್ಯ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಕೃಷ್ಣ ಇಲ್ಲ ಅಂತೆಲ್ಲ, ಕೃಷ್ಣ ಇಲ್ಲದ ಜಾಗನೇ ಇಲ್ಲ, ಅವನು ನೋಡ್ತಾನೆ ಇರ್ತಾನೆ ಅಂತ ಹೇಳೋದಕ್ಕೆ ಇವೆಲ್ಲ ಕೇಸ್ ಗೊತ್ತಾಯ್ತಾಗ. ಕೃಷ್ಣ ಸರ್ವಾಂತರಾತ್ಮ, ಎಲ್ಲ ಕಡೆ ಇರ್ತಾನೆ, ಎಲ್ಲದನ್ನು ನೋಡ್ತಾನೆ. ವಿದುರನ ಒಳ್ಳೆಯದನ್ನು ನೋಡ್ದ, ಭೀಷ್ಮದ್ರೋಣನ ಕೆಟ್ಟದ್ದನ್ನು ನೋಡ್ದ, ಕೆಟ್ಟದ್ದಕ್ಕೆ ಶಿಕ್ಷೆನೂ ಕೊಟ್ಟ. ವಿದುರನಿಗೆ ಹೇಳಿದ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಇಟ್ಕೋಬೇಕು, ಗೌರವದಿಂದ ಕಾಣಬೇಕು. ಆಗ ಭಗವಂತ ಬರ್ತಾನೆ, ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಇಲ್ಲದೆ ಹೋದರೆ ಎಂದೂ ಸ್ವೀಕಾರ ಮಾಡೋದಿಲ್ಲ ಅಂತಾಯ್ತು. ವಿದುರನ ಮನೆಗೆ ಕೃಷ್ಣ ಹೊರಟನಂತೆ. ವಿದುರ ಏರ್ಪಾಟು ಮಾಡ್ಕೊಂಡಿದ್ದಾನೆ, ಹೋಗ್ತಾನೆ. ಏನು ಕೊಡ್ಬೋದು ವಿದುರ, ನಾವೆಲ್ಲ ಏನು ಕೇಳಿದ್ದೇವೆ? ಹಾಲು ಕೊಟ್ಟ ಕೃಷ್ಣ ಕುಡ್ದ, ಇಷ್ಟೇ ನಾವು ಕೇಳಿರೋದು. ಮಹಾಭಾರತ ಹೇಳ್ತದೆ ವಿದುರ ಹಾಲು ಕೊಟ್ಟಿದ್ದಲ್ಲ ಅಂತ ಹೇಳ್ತಾರೆ, ಹಾಲು ಕೊಡಲಿಲ್ಲ. ವಿದುರಾನ್ನಾನಿ ಬಹುದೇ ಶುಚಿರಿ ರುಚಿ ಹೇಳ್ತಾರೆ ಗುಣವಂತೀಚ ಮಹಾಭಾರತದ ಮಾತು. ವಿದುರಾನ್ನಾನಿ ಬಹುಜೆ ಶುಚೀನಿ ಗುಣವಂತೀಚ. ವಿದುರ ಫಟ್ಲಸ ಅಡಿಗೆನೆ ಮಾಡಿಸಿದ ಕೃಷ್ಣನಿಗೆ, ಅಡಿಗೆನೆ ಮಾಡಿಸಿದ ಕೃಷ್ಣ ಊಟನೇ ಮಾಡಿಬಿಟ್ಟ. ನಮಗೆ ಶಾಕ್, ಏನು ಶೂದ್ರ ಮನೆಗೆ ಊಟ ಮಾಡಿಬಿಟ್ಟ ಕೃಷ್ಣ, ನಮಗೂ ಬಹಿಷ್ಕಾರ ಹಾಕ್ಬೇಕು ಕೃಷ್ಣನಿಗೆ. ಆ ಥರ ನಾವೆಲ್ಲ ಈಗ ಕೃಷ್ಣ ಇಲ್ಲೆಲ್ಲ ಊಟ ಮಾಡಿ ಬಂದುಬಿಡ್ತಾರೆ ಅಂತ ಕೇಳಿದ್ರೆ ಹೇಳ್ತಾರೆ ವಿದುರ ಹಾಲು ಕುಡ್ದಿದ್ದಲ್ಲ ಊಟನೇ ಮಾಡಿದ. ಇನ್ನೂ ಶಾಕ್ ಆಗುತ್ತೆ, ಬರೀ ವಿದುರ ಮೇಲೆ ಕೃಷ್ಣ ಊಟ ಮಾಡಿದ್ದಲ್ಲ, ಕೃಷ್ಣನ ಹಿಂದೆ ಬ್ರಾಹ್ಮಣರು ಗುಂಪು ಹೋಗಿದೆ, ಋಷಿಭರುಗಳ ಗುಂಪು ಹೋಗಿದೆ. ಕೃಷ್ಣ ಏನು ಮಾಡಿದಾನಂತೆ, ಆಚಾರ ಎಲ್ಲ ಊಟ ಮಾಡಿ, ಎಲ್ಲರಿಗೂ ಊಟ ತಾನು ಊಟ ಮಾಡ್ತಾನೆ ಕೃಷ್ಣ. ಅಂದರೆ ಎಲ್ಲರೂ ಊಟ ಮಾಡಿದವರ ಕೃಷ್ಣನ ಜೊತೆಗೆ, ಏನ್ರಿ ಎಲ್ಲರಿಗೂ ಬಹಿಷ್ಕಾರ ಹಾಕ್ಬೇಕಾಯ್ತು ಎಲ್ಲ ಅಂತ ತಿಳ್ಕೊಬಿಡ್ತೇವೆ ಅಷ್ಟೇ. ಶಾಸ್ತ್ರದಲ್ಲಿ ಹೇಳ್ತಾರೆ, ಮೊನ್ನೆ ನೋಡಿದ್ದೇವೆ ಆಗಲೇ, ಬೇರೆ ಯುಗದಲ್ಲಿ ಶೂದ್ರರ ಅನ್ನ ನಿಷಿದ್ಧವಾಗಿದ್ದಿಲ್ಲ. ಇದು ಬಹಳ ಮುಖ್ಯ. ಅದಕ್ಕೆ ಭೀಮಸೇನ ಶೂದ್ರವೇಷ ತಥೋಭವತ್, ಶೂದ್ರವೇಷದಲ್ಲಿದ್ದೇನೆ ಅಡಿಗೆ ಮಾಡ್ಕೊಂಡಿದ್ದ, ಆದ್ದರಿಂದ ಬೇರೆ ಯುಗದಲ್ಲಿಲ್ಲ. ಆದರೆ ಈ ಯುಗದಲ್ಲಿ ನಾವು ಮಾಡಾಗಿಲ್ಲ, ಇವರು ಬ್ರಾಹ್ಮಣರಲ್ಲೇ ಮಾಡಾಗಿಲ್ಲ ಅಂತ ಕಾಲ ಇದು. ಶೂದ್ರರಲ್ಲಿ ಪ್ರಶ್ನೆ ಬರಲಿಲ್ಲ, ಮಠಗಳಿಗೆ ಹೋಗೋ ಕಾರಣ ಇಲ್ಲ, ಅಷ್ಟು ಭಜಿತಿ ಆಗ್ತಿರೋ ಕಾಲ ಇದು. ಎಷ್ಟೋ ಮಠಕ್ಕೋರೆ ಟೊಮೆಟೊ ಮಾಡಿಬಿಟ್ಟಿರ್ತಾನೆ ಆಗಲೇ, ಕೋಸ್ ಮಾಡಿಬಿಡಿ. ಎಷ್ಟೋ ಮಠಗಳು ಇಂಥ ನಡೀತಾ ಉಂಟು ಅಂದರೆ ಅಂಥ ಕಾಲ ಬಂದಿರೋದ್ರಿಂದ, ಕಲಿಯುಗದಲ್ಲಿ ವರ್ಜ್ಯ ಅಂತ ಹೇಳಿರೋದ್ರಿಂದ ಅಷ್ಟೇ ಹೊರತು ಆ ಅನ್ನದ ಮಟ್ಟಿಗೆ ಭಾಳ ಹುಷಾರಾಗಿರಬೇಕು. ಕೃಷ್ಣ ಮಾತ್ರ ಭೋಜನನೇ ಮಾಡ್ತಾನೆ. ಈಗ ವಿದುರನಿಗಾದ ಆನಂದಕ್ಕೆ ಇತಿ ಮಿತಿಗಳೇ ಇಲ್ಲ, ಭಾರಿ ಸಂಭ್ರಮ ಪಡ್ತಾನೆ. ಕೃಷ್ಣಾರ್ಪಣ ಅಂತ ಹೇಳ್ತಾರೆ, ಕೃಷ್ಣ ಬಗೆ ಬಗೆಯನ್ನು ತಗೊಂಡಂತೆ. ದಾಸರು ಹೇಳ್ತಾರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ತನ್ನವರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಹರಿಕಥಾಮೃತ ಸಾರದಲ್ಲಿ ಈ ಕಥೆ ವಿಶ್ಲೇಷಣೆ ಮಾಡ್ತಾರೆ. ಕರುಣಾಸಂಧಿಯಲ್ಲಿ ದೇವರ ಕರುಣೆಯನ್ನು ಹೇಳ್ತಾರೆ. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ, ಅದೇ ನೋಡಿ ತನ್ನವರಲ್ಲಿ ಮಾಡುವ ಹೇಳನವ, ತನ್ನ ಭಕ್ತರಿಗೆ ಮಾಡತಕ್ಕ ಅವಹೇಳನವನ್ನು ಕೃಷ್ಣ ಸಹಿಸೋದಿಲ್ಲ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಎರಡು ಕೆಲಸ ಮಾಡಿದ ಕೃಷ್ಣ, ವಿದುರನ ಮನೆಯಲ್ಲಿ ಉಂಡ, ಪ್ರೀತಿ ತೋರಿಸ್ತ, ದುರ್ಯೋಧನ ಬರೆಯದೆ ಕಡದ ಹಾಕಿಬಿಟ್ಟ. ಸುದ್ದಿ ಏನಂತಾಯ್ತು, ಈಗ ದುರ್ಯೋಧನ ಮನೆಗೆ ಹೋಗಲಿಲ್ಲ ಅಂತ ವಿದುರನ ಮನೆಗೆ ಒಂದು ಎರಡೆರಡು ಬೇರೆ ಜೊತೆಗೆ ದುರ್ಯೋಧನ ಮರ್ಯಾದೆ ಶಾಶ್ವತ ಹೋಯಿತು. ಒನ್ಸ್ ಫಾರ್ ಆಲ್ ಗಾನ್, ಅದು ಒಂದು ಪ್ರಾಣನೂ ಹೋಯಿತು ಮಾನನೂ ಹೋಯಿತು, ಕುರುಪನ ಮಾನವನೇ ಕೊಂಡ. ಇದು ಅದರ ಸಾರಾಂಶ. ವಿದುರನ ಭಾಗ್ಯವೇ ಭಾಗ್ಯ, ವಿದುರ ಆ ರೀತಿ ಮಾಡಿದ. ನಮಗೊಂದು ಪ್ರಶ್ನೆಗೆ ಉತ್ತರ ಬೇಕೀಗ. ವಿದುರ ಆ ರೀತಿ ಒಂದು ದಿವಸ ಆ ತುಂಬಿದ ಸಭೆಯಲ್ಲಿ ದ್ರೌಪದಿಗಾದ ಅನ್ಯಾಯವನ್ನು ಪ್ರತಿಭಟನೆ ಮಾಡಿದ್ದಕ್ಕೆ ಕೃಷ್ಣ ಅವನ ಮನೆಗೆ ಒಂದು ಸಲ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ, ಇಷ್ಟು ಅರ್ಥ ಆಯಿತು. ಆದರೆ ಶಾಸ್ತ್ರ ಹೇಳುತ್ತದೆ ವಿದುರ ತುಂಬಿದ ಸಭೆಯಲ್ಲಿ ಅಷ್ಟು ಮಾಡಿದ, ಆದರೆ ಅದೇ ತುಂಬಿದ ಸಭೆಯಲ್ಲಿ ಎದ್ದು ವಿದುರನಿಗಿಂತ ನೂರಾರು ಪಟ್ಟು ಜಾಸ್ತಿಯಾಗಿ ಪ್ರತಿಭಟನೆ ಮಾಡಿದ ಏಕಮಾತ್ರ ವ್ಯಕ್ತಿ ಅಂದರೆ ಭೀಮಸೇನ. ಆ ಕ್ಷಣದಲ್ಲಿ ಎದ್ದು, ಏನು ಅನ್ಯಾಯ, ಏನು ಸಭೆನ ಇದು, ಒಂದು ಅಣ್ಣ ಧರ್ಮರಾಜ ಎಂಥ ತಪ್ಪು ಮಾಡಿದ್ದಿ, ನಿನ್ನ ಕೈ ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ. ಈ ಮಾತನ್ನು ಈ ವಿದುರನ ಹೇಳಕ್ಕೆ ಸಾಧ್ಯ ಇರಲಿಲ್ಲ. ಅರ್ಜುನ ಸಹದೇವ ಅಗ್ನಿ ಮಾನಯ ಬೆಂಕಿ ತಗೊಂಡು ಸುಟ್ಟು ಬಿಡ್ತೇನೆ ಅಂತ ಭೀಮಸೇನ ಹೇಳಿದ್ರೆ, ಇಷ್ಟು ಪ್ರತಿಭಟನೆ ಮಾಡ್ತಾನೆ. ಅಷ್ಟೇ ಅಲ್ಲ, ದುರ್ಯೋಧನಾದಿಗಳನ್ನು ಹೇಳ್ತಾನೆ, ಉತ್ತಿಷ್ಟದ್ವಂ ಸರ್ವಯೇವ ಸಮೇತಾಹ, ಎಲ್ಲ ಎದ್ದೇಳಿ, ನಿಮ್ಮನ್ನು ಏನು ಮಾಡ್ತೇನೆ ಗೊತ್ತಾ, ಮೃತ್ನಾಮಿವಹ ಪಾದ ತಲೇನ ಸರ್ವಾನ್, ಅಂಗಾಲಿ ಹೊಸಿಗೆ ಹಾಕಿಬಿಡ್ತೇನೆ ನಿಮ್ಮನ್ನೆಲ್ಲ ಕೂಡ. ವಿದುರ ಹೇಳಿದ್ದ, ನನ್ನ ಕೈ ಶಕ್ತಿ ಇಲ್ಲ ಅಮ್ಮ, ನನ್ನ ಕೈಲಿ ಆಗೋದಿಲ್ಲ, ಬರೀ ಮಾತಾಡ್ತೇನೆ ತಪ್ಪು ಅಂತ ಹೇಳ್ತೇನೆ ಅಂತ ಹೇಳಿದ ಭೀಮಸೇನ. ಹಾಗಲ್ಲ, ನಿಮ್ಮನ್ನೆಲ್ಲ ಕತೆ ಮುಗಿಸಿಬಿಡ್ತೇನೆ. ಎದ್ದು ನಿಂತಾಗ ಭೂಮಿ ನಡೀತಂತ ಆ ಸಮಯದೊಳಗೆ, ಗಡಗಡ ನಡಿಗೆ ಹೋಗ್ತಾರೆ ಎಲ್ಲರೂ ಕೂಡ. ಯಾಕೆ ಭೀಮಸೇನ ಹಾಗೆ ಮಾಡಲಿಲ್ಲ ಅಂದರೆ, ಭೀಷ್ಮದ್ರೋಣಾದಿಗಳು ಬಂದು ಭೀಮನನ್ನ ಕ್ಷಮೆ ಕೇಳಿಕೊಂಡು ಅವನ ಪರ ನಾವು ಕೇಳ್ತೇವೆ, ಸರ್ವಂ ಸಂಭಾವ್ಯತೆ ತ್ವಯಿ, ಕ್ಷಮಿಸು ಅಂತ ಕೇಳಿದ್ರು ಭೀಮ ಬಿಟ್ಟಿರ್ತಾನೆ. ಅಂದರೆ ಮುಂದೆ ಪ್ರತಿಜ್ಞೆ ಮಾಡಿದ್ದು ವಿದುರ ಒಂದು ಪ್ರತಿಜ್ಞೆನೂ ಮಾಡೋದಿಲ್ಲ. ಭೀಮಸೇನ ಎಂಥ ಪ್ರತಿಜ್ಞೆ ಮಾಡ್ತಾನೆ, ದುರ್ಯೋಧನ ಭೇಚ್ಛೇತವೋರುಂ ಗದಯೋರು ವೇಗಯ, ನಿನ್ನ ತೊಡೆ ಮುರಿತೇನೆ, ಕೃಷ್ಣನ ಪಣಕ್ಕಿಡು ಅಂತ ಹೇಳ್ತೀಯಲ್ಲ, ನಿನ್ನ ತಲೆಯನ್ನು ತುಡಿತೇನೆ, ಮೃದಿಶ್ಯ ಶಿರೋ ಮೃದಿಶ್ಯ ಇತ್ಯಲಂ. ದುಶ್ಯಾಸನ, ದ್ರೌಪದಿ ಸೀರೆ ಸೆರೆ ಕೈ ಹಾಕ್ತಾ ಇದ್ದೀಯಾ, ಪಾಪೇಶು ಪೂರ್ವಸ್ಯ ತಥಾಧಮಸ್ಯ ವಂಶೇ ಕುರುಣಾಂ ಗುರುಧರ್ಮಶೀಲಿನಾಂ ದುಶ್ಯಾಸನಶ್ಯಾಸ್ಯ ವಿದಾರ್ಯ ವಕ್ಷ ಪಿಬಾಮಿ ರಕ್ತಂ ಜಗತ ಸಮಕ್ಷಂ. ಇಷ್ಟು ಪ್ರತಿಜ್ಞೆ ಮಾಡಿದ್ದಾರು ಭೀಮ ಒಂದೇ. ಅರ್ಜುನ ಆದರೂ ಪ್ರತಿಜ್ಞೆ ಮಾಡಿದ್ದು ಭೀಮಸೇನ ಹೇಳಿದ ಮೇಲೆ ಅವರು ಮಾಡ್ತಾರೆ, ಹೊರತು ಸ್ವಂತ ಮಾಡಿದ್ದಲ್ಲ. ಭೀಮ ದ್ರೌಪದಿಯರ ಸ್ಥಾನ ಭಾರಿ ದೊಡ್ಡದು ಅಂತ ಅರ್ಥ ಮಾಡಿಕೊಂಡ್ರೆ ಭೀಮ ಇಷ್ಟು ಮಾಡ್ತಾನೆ. ಅದಕ್ಕೇನೆ ಕೃಷ್ಣ ಏನು ಮಾಡಿದನಂತೆ, ವಿದುರಾಷ್ಟ್ರ ಮಾಡಿದ್ದಕ್ಕೆ ಒಂದು ದಿವಸ ಅವನ ಮನೆಗೆ ಊಟಕ್ಕೆ ಹೋದೆ. ಭೀಮಸೇನ ಹೀಗೆ ಮಾಡ್ತಿರೋದ್ರಿಂದಾಗಿನೇ ಭೀಮಸೇನ ನೈವೇದ್ಯ ಮಾಡಿದ್ರು, ನೈವೇದ್ಯನೇ ತಗೊಳ್ಳೋದಿಲ್ಲ ನಾನು, ಪ್ರತಿನಿತ್ಯ ನೈವೇದ್ಯ ತಗೊಳ್ಳೋದೇ ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿದಾಗ ಮಾತ್ರ ಆಗ ನಮಗೆ ಅರ್ಥ ಆಗುತ್ತೆ ವಾಯು ಮುಖ್ಯಧೀಯ. ನಿಜವಾದ ನೈವೇದ್ಯ ಮಾಡೋ ಅಧಿಕಾರ ಯಾರಿಗೆ ಭಗವಂತನಿಗೆ ಅಂತ ಕೇಳಿದರೆ ವಾಯುದೇವರಿಗೆ ಮಾತ್ರ. ನಾವೆಲ್ಲ ಮಾಡ್ತೇವೆ ಅಲ್ಲ, ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ಅವ್ರ ಕೈಲಿ ಕೊಟ್ಟರೆ ಅವ್ರು ಮಾಡ್ತಾರೆ ಅಷ್ಟೇ. ಈಗ ಭೀಮನಿಗೂ ವಿದುರನಿಗೂ ವ್ಯತ್ಯಾಸ ಗೊತ್ತಾಗ್ತದೆ. ಆಗ ನಮಗೆ ವಿದುರನ ಸ್ಥಾನ ಏನು, ಭೀಷ್ಮಾದಿಗಳ ಸ್ಥಾನ ಏನು, ದುರ್ಯೋಧನನ ಸ್ಥಾನ ಏನು, ಭೀಮನ ಸ್ಥಾನ ಏನು, ಇದೆಲ್ಲದಕ್ಕೂ ಒಂದು ಕೇಂದ್ರ ಬಿಂದುವಾದ ಕೃಷ್ಣನ ಸ್ಥಾನ ಏನು ಅಂತ ಗೊತ್ತಾಗ್ತದೆ. ಅದು ಮಹಾಭಾರತದ ಹಿನ್ನೆಲೆ. ಇಷ್ಟು ಬಾಡಿ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಉದ್ಯೋಗ ಪರ್ವ ಮುಗಿದಿಲ್ಲ, ಉಪನ್ಯಾಸದ ಈ ವಾರದ ಅವಧಿ ಮುಗಿದಿದೆ ಅಷ್ಟೇ ಹೊರತು ಉದ್ಯೋಗ ಪರ್ವ ಬೇಕಾದಷ್ಟಿದೆ. ಇನ್ನು ಕೃಷ್ಣ ಸಭೆನೇ ಎಂಟರ್ ಆಗಿಲ್ಲ, ಆ ಸಭೆ ದುರ್ಯೋಧನ ಮನೆಗೆ ಎಂಟರ್ ಆಗಿದ್ದಾನೆ ಅಷ್ಟೇ, ಸಭೆಗೆ ಎಂಟರ್ ಆಗಿಲ್ಲ. ಅಲ್ಲಿ ತಾನೇ ಮುಖ್ಯ ಎಲ್ಲ ನಡೀಬೇಕಾದದ್ದು. ಅಲ್ಲೇನು ನಡೆಯುತ್ತೆ ಎಂಬುದು ಭಾರಿ ದೊಡ್ಡ ಕುತೂಹಲದ ಒಂದು ಸುರಿಮಳೆ ಸಿಗುತ್ತಲ್ಲ ನಿಮಗೆ. ಅದರ ಪ್ರವಚನ ಮುಂದೆ ಶುರುವಾಗೋದು ಈಗ ಜನವರಿ 3 ರಿಂದ ಜನವರಿ 9 ರವರೆಗೆ. ಒಮ್ಮೆ ಮತ್ತೆ 7 ದಿವಸಗಳ ಕಾಲ ಆಗ ಸುಂದರಕಾಂಡ ಈ ಉದ್ಯೋಗ ಪರ್ವ ಮುಗಿದುಬಿಟ್ಟು ಮುಂದೆ ಭಗವದ್ಗೀತೆಯನ್ನು ಪ್ರಾರಂಭ, ವಿಶ್ವ ಪರ್ವ ಪ್ರಾರಂಭ ಆಗ, ಯುದ್ಧ ಪರ್ವಗಳು ಪ್ರಾರಂಭ ಆಗ ಭಗವದ್ಗೀತೆ ಪ್ರಾರಂಭವಾಗಬೇಕು. ಜನವರಿ 3 ರಿಂದ 9 ರವರೆಗೆ ಪ್ರವಚನ ಮಾಲಿಕೆ ಮುಂದುವರಿಯುತ್ತೆ ಅಂತ ಹೇಳ್ತಾ, ಎಂದಿನಂತೆ ಈ ಸಲವೂ ಕೂಡ ಈ ಒಂದು ಪ್ರಕಟಣೆ ಉಂಟು. ಮುಂದಿನ ವಾರ ಈಗಾಗಲೇ ಗುರುರಾಜರಾಜರು ಹೇಳಿದ್ದಾರೆ, ಮುಂದಿನ ವಾರ ಶನಿವಾರ ಭಾನುವಾರ ಸೋಮವಾರ 3 ದಿವಸಗಳ ಕಾಲ 13, 14, 15 3 ದಿವಸಗಳ ಕಾಲ ಯಾವ ಆಚಾರ್ಯರ ಗ್ರಂಥದ ಆಧಾರದ ಹಿನ್ನೆಲೆಯಲ್ಲಿ ಈ ಪ್ರವಚನ ಮಾಲಿಕೆ ನಡೀತಾ ಇದೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಕ್ಕಂಥ ಗ್ರಂಥ. ಇಡೀ ಮಹಾಭಾರತದ ಮೇಲೆ ಅಂಥ ಗ್ರಂಥ ಮತ್ತೊಂದು ಬರಲೇ ಇಲ್ಲ. ಮಹಾಭಾರತ ಹೇಗೆ ಏಕಮೇವಾದ್ವಿತೀಯ ಕೃತಿಯೋ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರ ಮೇಲೆ ಬಂದಂಥ ಒಂದೇ ಕೃತಿ. ಅವರು ವೇದವ್ಯಾಸರು, ಅಭಿನವ ವೇದವ್ಯಾಸರು, ಇನ್ಯಾರು ಅಂಥ ಗ್ರಂಥ ಬರೆದಿಲ್ಲ. ಅಂಥ ಗ್ರಂಥ ಕನ್ನಡದಲ್ಲಿ ಸಮಗ್ರವಾಗಿ ಅನುವಾದ ಕೆಲವು ಸರ್ತಿ ಆಗಿದೆ, ಆದರೆ ವಿಸ್ತಾರವಾದ ಅನುವಾದಗಳು ಟಿಪ್ಪಣಿಯ ಸಮೇತ ಅನುವಾದ ಆಗಿರಲಿಲ್ಲ. ಆ ಒಂದು ಕಾರ್ಯವನ್ನು ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ಈಗ ಮಾಡಿದೆ. ಅನೇಕ ವರ್ಷಗಳ ಕಾರ್ಯಕ್ರಮ, ಈಗ ಅದು ಮುಕ್ತಾಯ ಘಟ್ಟದಲ್ಲಿದೆ. 3,000-4,000 ಪುಟದವರೆಗೂ ಅದರ ವ್ಯಾಪ್ತಿ ಉಂಟು. ಆ 3-5 ಸಂಪುಟಗಳಲ್ಲಿ ಆ ಗ್ರಂಥ ಶ್ರೀ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಆವರಣದಲ್ಲಿ 5 ಜನ ಸ್ವಾಮಿಗಳ ಪವಿತ್ರ ಪೂಜ್ಯ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಬಿಡುಗಡೆ ಹೊಂತಾ ಇದೆ. ಅದು ಮುಂದಿನ ಸೋಮವಾರ 15 ತಾರೀಕು ಸಾಯಂಕಾಲ 5ವರೆಗೆ ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ. ಅಲ್ಲಿ ಪೇಜಾವರ ಶ್ರೀಗಳವರು, ರಾಘವೇಂದ್ರ ಮಠಾಧೀಶರು, ಫಲಿಮಾರ ಮಠಾಧೀಶರು, ಭಂಡಾರಕೇರಿ ಮಠಾಧೀಶರು, ಶ್ರೀಪಾದರಾಜ ಮಠಾಧೀಶರು, 5 ಜನ ಶ್ರೀಗಳವರು ಬಂದು 5 ಸಂಪುಟಗಳನ್ನು ಬಿಡುಗಡೆ ಮಾಡುತ್ತಾರೆ. ಅದಕ್ಕೆ ಬೆಳ್ಳಿಯ ತುಲಾಭಾರ ಗ್ರಂಥಗಳಿಗೆ ಮತ್ತು ಕನಕಾಭಿಷೇಕ 108 ಸುವರ್ಣನಾಟಗಳ ಕನಕಾಭಿಷೇಕ, ರಜಿತ ತುಲಾಭಾರ ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ. ಆದರೆ ಎಲ್ಲರೂ ಭಾಗವಹಿಸಬೇಕು. ಅದಕ್ಕೆ ಪಾಂಪ್ಲೆಟ್ಸ್ ಎಲ್ಲ ಪ್ರಿಂಟ್ ಆಗಿದ್ದು ಕೊಡ್ತಾರೆ, ಹೋಗ್ತಾ ಎಲ್ಲರೂ ಕೂಡ ಪ್ರಸಾದ ವಿನಿಯೋಗದ ಜೊತೆಗೆ ಅದನ್ನು ಕೂಡ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾ, ಅದರ ಪೂರ್ವಭಾವಿಯಾಗಿ 13 ಮತ್ತು 14ರಂದು ಅದೇ ವಿದ್ಯಾಪೀಠದ ಆವರಣದಲ್ಲಿ ವಿಚಾರ ಸಂಕಿರಣಗಳಿದೆ. ಮಹಾಭಾರತದ ವಿಚಾರಗಳ ಬಗ್ಗೆ ಬೇರೆ ಬೇರೆ ವಿದ್ವಾಂಸರುಗಳಿಂದ 5:30 ಕಾರ್ಯಕ್ರಮ, 13:00-5:30 3 ದಿವಸ 5:30 ಕಾರ್ಯಕ್ರಮ. ಕೊನೆಯ ದಿವಸ ಮಾತ್ರ ಶ್ರೀಗಳವರ ಉಪದೇಶ ಎಲ್ಲ ಇರುತ್ತೆ. ಮೊದಲ 13ನೇ ತಾರೀಕು ಫಲಿಮಾರು ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ, 14ನೇ ತಾರೀಕು ಶ್ರೀ ಭಂಡಾರಕೇರಿ ಮಠಾಧೀಶರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ, ಕೊನೆಯ ದಿವಸ 5 ಶ್ರೀ ಶ್ರೀಪಾದಂಗಳವರಿಂದ ಪುಸ್ತಕ ಬಿಡುಗಡೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ಆ ಪುಸ್ತಕದ ಗಾತ್ರ ಎಲ್ಲ ದೊಡ್ಡದಾದ್ದರಿಂದ ಅದರ ಬೆಲೆ ತುಂಬ ಜನ ಉಪಯೋಗ ಮಾಡಿಕೊಳ್ಳಿಲ್ಲ. ಅದನ್ನು ನಾವು ಭಾಳ ಕಡಿಮೆ ಬೆಲೆಗೆ ಇಟ್ಟಿದ್ದು, ಬರೀ 1,000 ರೂಪಾಯಿಗೆ ಅನೌನ್ಸ್ ಮಾಡಿದ್ದು ಕೆಲವು ದಿವಸದ ಹಿಂದೆ. ಜನ ಅದಕ್ಕೆ ಭಾರಿ ಕಡಿಮೆ ದರ ಬಂದಿದ್ದು, ಅದಕ್ಕೆ ಪ್ರಿಂಟ್ ಮಾಡಿಸೋಕ್ಕಾಗಲಿಲ್ಲ. ಪ್ರಿಂಟ್ ಮಾಡಿಸೋ ಸಾಕಷ್ಟು, ಅದು 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅದು ಬಂದು ಬಂದಿದ್ದು, ಒಂದು 50 ಜನ ಕೂಡ ಬರಲಿಲ್ಲ, ಅದರಿಂದ ಮಾಡಿಸೋಕ್ಕಾಗಲಿಲ್ಲ. ಆಮೇಲೆ ಮತ್ತೊಂದು ಸರ್ತಿ ಅನೌನ್ಸ್ ಮಾಡಿದ್ದು 1,100 ರೂಪಾಯಿ ಅಂತ ಇಟ್ಟಿವಿ, ಆಗಲೂ ಜನ ಹೆಚ್ಚು ಬರಲಿಲ್ಲ. ಈಗ ಅದರ ಬೆಲೆ 1,800 ರೂಪಾಯಿಗಳು ಉಂಟು. ಅದನ್ನು ಇನ್ನೂ ಕೂಡ 14ನೇ ತಾರೀಕಿನವರೆಗೆ 1,400 ರೂಪಾಯಿಗಳಿಗೆ, ಅದು 400 ರೂಪಾಯಿ ಕಡಿಮೆ ಬೆಲೆಗೆ ಕೂಡ ವ್ಯವಸ್ಥೆ ಮಾಡಿದೆ. ಆಸಕ್ತರು ಈಗಲೂ ಕೂಡ ಅದರ ಉಪಯೋಗ ಪಡೆಯಬಹುದು ಅಂತ ಹೇಳ್ತಾ, ಆ ಗ್ರಂಥ ಅದ ಓದಿದಾಗ ಇಡೀ ಮಹಾಭಾರತದ ಒಂದು ಹಿರಿಮೆಯನ್ನು ಆಚಾರ್ಯರು ಹೇಗೆ ಪ್ರತಿ ಘಟ್ಟದಲ್ಲೂ ಕೂಡ, ರಾಮಾಯಣನೂ ಬಂದಿದೆ ಅದರಲ್ಲಿ, ಮಹಾಭಾರತನೂ ಬಂದಿದೆ, ಅದು ವಿಮರ್ಶೆ ಏನು ಅಂತ ಅರ್ಥ ಆಗುತ್ತೆ, ಅದರ ಪ್ರಯೋಜನ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಈ ಉಪನ್ಯಾಸ ಮಾಲಿಕೆ ಮಹಾಭಾರತ ಉಪನ್ಯಾಸ ಮಾಲಿಕೆ ನಡೆಸೋದು ಭಾರಿ ಕಷ್ಟದ ಕೆಲಸ. ಅದು ಒಂದು ಶ್ರೀ ಗುರುರಾಜ್ ದೇಶಮುಖ್ ಅವರು ಉತ್ಸಾಹದಿಂದ ಕಾರ್ಯಕ್ರಮ ತಗೊಂಡ್ರು, ಒಂದು ವರ್ಷ ಆಗಿದೆ. ಆದರೆ ಅವರು ಸಾಮಾನ್ಯವಾಗಿ ಎಷ್ಟೋದ್ರೆ ಒಂದೆರಡು ಕಾರ್ಯಕ್ರಮ ಮಾಡೋ ಹೊತ್ತಿಗೆ ಸುಸ್ತೊಡೆದಿರ್ತಾರೆ. ಅವ್ರು ಹಾಗಲ್ಲ, ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಹೊರತು ಅವ್ರ ಉತ್ಸಾಹ ಕಡಿಮೆ ಆಗಿಲ್ಲ ಅಂಬೋದು ಭಾಳ ಹೆಮ್ಮೆ ಪಡತಕ್ಕಂಥ ವಿಚಾರ. ಅದರಿಂದ ಅವ್ರಿಗೆ ನಿಜವಾದ ಉತ್ಸಾಹ ಇದೆ ಅಂತ ಗೊತ್ತಾಗುತ್ತೆ. ಅವರ ಕಳಕಳಿ ಸಹಜವಾದ ಕಳಕಳಿ, ಗ್ರಂಥದ ಮೇಲಿನ ಒಂದು ಗುರುಗಳ ಮೇಲಿನ ದೊಡ್ಡ ಒಂದು ವಿಶ್ವಾಸಕ್ಕೆ ಸಂಕೇತ ಅದು. ಅದು ನಿಜವಾಗಲೂ ಅತ್ಯಂತ ಅಭಿನಂದನೆಗೆ ಅರ್ಹವಾದಂಥ ಕೆಲಸ. ಮಹಾಭಾರತ ಪ್ರವಚನ ಮೊದಲಾದ ಶಾಸ್ತ್ರಪದ ನಡೆಯೋದೇ ಕಷ್ಟ, ಅದರಲ್ಲೂ ಮಹಾಭಾರತ ಪ್ರವಚನ ಮುಂದುವರಿಯೋದಂತೂ ಭಾರಿ ಭಾರಿ ಕಷ್ಟದ ಕೆಲಸ. ನಿಜವಾದ ಪ್ರಾಮಾಣಿಕತೆ ಇಲ್ಲದವರು ಮುಂದುವರಿಸಲಿಕ್ಕಾಗೋದಿಲ್ಲ. ಇವತ್ತು ಮುಂದುವರಿಸ್ತಾ ಇದ್ದಾರೆ ಅಂದರೆ ಅವರು ಅವರ ಜೊತೆಗೆ ಅವರ ಕುಟುಂಬ ವರ್ಗದ ಸಹಕಾರ, ಜೊತೆಗೆ ವಿ ರಾಘವೇಂದ್ರ ರಾಯರು ಒಬ್ಬರು ಮತ್ತು ಸತ್ಯನಾರಾಯಣರು, ಮೂರು ಜನಗಳು ಮಾಡತಕ್ಕಂಥ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ದೇವರಿಗೆ ಅತ್ಯಂತ ಪ್ರೀತಿಕರವಾಗಲಿ ಅಂತ ಹೇಳ್ತಾ, ಮಹಾಭಾರತ ಯಾವಾಗಲೂ ಹೇಳಿದ್ರು ಮಳೆ ಬರುತ್ತೆ, ಹೇಳಿಕೊಂಡು ಮಳೆಗಾಲ ಬೇರೆ, ಆದ್ದರಿಂದ ಮಳೆಗಾಲದಲ್ಲಿ ಹೆಚ್ಚಾಗೇ ಬರುತ್ತೆ. ಯಾವಾಗಲೂ ಅರ್ಥ ಅಟೆಂಡೆನ್ಸ್ ಎಲ್ಲ ಜನಕ್ಕೆ ಹೇಗೆ ರೆಗ್ಯುಲರ್ ಅಟೆಂಡೆನ್ಸು, ಮಳೆ ಅಟೆಂಡೆನ್ಸ್ ಆಗಿಬಿಟ್ಟಿದೆ. ನಿನ್ನೆ ಮನೆಯಂತೂ ಮಳೆಯಲ್ಲೇ ಬಂದು ಹೋಗಿದ್ದೀರಿ. ಯಾವುದೇ ರೀತಿಯಲ್ಲಿ ಅದರ ಬಗ್ಗೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ನಿಮಗೆಲ್ಲ ಗುರುರಾಜರಲ್ಲಿ ಹೇಳಿಸೋ ಆಸಕ್ತಿ ಅವರಿಗಿದೆ, ಕೇಳೋ ಆಸಕ್ತಿ ನಿಮಗಿದೆ, ಅಂದಮೇಲೆ ದೇವರು ಕೇಳೋ ಶಕ್ತಿಯೂ ಕೊಡ್ತಾನೆ. ಆಗಿ ನಮಗೆ ಕಾರ್ಯಕ್ರಮ ನಿರ್ವಿಘ್ನ ನಡೀತಾ ಇದೆ. ಆ ರೀತಿ ನಡೆದು ಮುಂದೆ ಯುದ್ಧ ಪರ್ವಗಳು ಪ್ರಾರಂಭ ಆಗಬೇಕಿನ್ನ ಉದ್ಯೋಗ ಪರ್ವ ಮುಗಿತಿರಲಿಕ್ಕೆ ಯುದ್ಧ ಪರ್ವಗಳು ಪ್ರಾರಂಭ. ಚಿತ್ರ ವಿಚಿತ್ರ ಯುದ್ಧಗಳು ಎಲ್ಲೆಲ್ಲೂ ಯಾವಾರ ಅಷ್ಟು ನೋಡೋಕ್ಕಾಗಲ್ಲ, ಯಾವ ಮ್ಯಾಚನ್ನು ಆ ರೀತಿ ನೋಡೋಕ್ಕಾಗೋದಿಲ್ಲ. ಅಷ್ಟು ಹೆಜ್ಜೆ ಹೆಜ್ಜೆಗೂ ಕೂಡ ಉಸಿರು ಬಿಗಿ ಹಿಡಿಸುತ್ತೆ ಅಂತ ಹೇಳ್ತಾರಲ್ಲ. ಆ ದ್ರೋಣ ಪರ್ವ ಕರ್ಣ ಪರ್ವದ ವಿವರಗಳನ್ನು ನೋಡಿದಾಗ ದುಶ್ಯಾಸನ ವಧೆ ದುರ್ಯೋಧನ ವಧೆ ಕೇಳಬೇಕಾದ ಮನುಷ್ಯನಿಗೆ ತಾವು ಎಲ್ಲಿದ್ದೇನೆ ಅಂತ ಎಚ್ಚರ ತಪ್ಪಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅದ್ಭುತವಾದ ನಿರೂಪಣೆ ವೇದವ್ಯಾಸರದು, ಶ್ರೀಮದ್ ಮಧ್ವಾಚಾರ್ಯರದು. ಆ ಆಧಾರದಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೂ ಕಾರ್ಯಕ್ರಮ ಯೋಜನೆ ಮಾಡಿರ್ತಕ್ಕಂತಹ ಶ್ರೀ ಗುರುರಾಜ್ ಮತ್ತು ರಾಘವೇಂದ್ರ ರಾಯರು, ಸತ್ಯನಾರಾಯಣ ರಾಯರಿಗೂ ಮತ್ತು ಅವರ ಕುಟುಂಬದ್ವಾರ ವರ್ಗದವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ವಿರಹ ಯದವೋಚ ಮಹಾ
ಒಂದೇ ನಿಮಿಷ ಕಾಲ ಒಂದೇ ನಿಮಿಷ
ಕಮಲಾಲಯ
ತಮ್ಮೆಲ್ಲರ ಪರವಾಗಿ.